స్వయం జ్యోతిష్వాద్ భగవత ఇది పంచమగీతాభాష్యోక్త దిశా ప్రకాశరూపత్వాది రూప జ్యోతిరాది తచ్చబ్ద ప్రవృత్తి నిమిత్త సర్వగుణత్వ సర్వగుణత్వాత్ అన్యగతం ప్రతి స్వాతంత్ర్యాచ్చ ఇత్యర్థః. నను అగ్ని సూక్తం జ్యోతిర్హి విష్ణురిత్యుక్తం అస్యైవ జ్యోతిషః అథ యదతః పరో దివో జ్యోతిర్దీప్యతే ఇతి ఛాందోగ్యే తృతీయే అధ్యాయే శ్రవణాత్ తస్య చ గాయత్రీ వాయిదం సర్వం ఇతి ఉపక్రమేణ గాయత్రీత్వాత్. ముందిన ప్రశ్నే ನೀವೇ ಹೇಳಿದರೆ ಜ್ಯೋತಿ ವಿಷ್ಣು ರೀತಿ ಅಯುಕ್ತಂ, ಅಲ್ಲಿ ಬಂದಿರತಕ್ಕಂಥ ಜ್ಯೋತಿ ಅಗ್ನಿ ಅಲ್ಲ ವಿಷ್ಣು ಅಂತ ಹೇಳಿದ್ರಿ, ಅದು ಸರಿಯಲ್ಲ. ಅಸ್ಯೈವ ಜ್ಯೋತಿಷಃ ಅಥ ಯತತಃ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಇತಿ ಛಾಂದೋಗ್ಯೇ. ಛಾಂದೋಗ್ಯದೊಳಗೆ ಈ ಪ್ರಸ್ತಾಪವನ್ನು ಮಾಡ್ತಾ ಜ್ಯೋತಿ ದೀಪ್ಯತೆ, ಜ್ಯೋತಿ ಬೆಳಗ್ತಾ ಇದೆ ಅಂತ ಹೇಳಿದರು. ಆ ಜ್ಯೋತಿ ಯಾವುದು ಅಂದರೆ ತೃತೀಯ ಅಧ್ಯಾಯೇ ಶ್ರವಣಾತ್ ತಸ್ಯ ಚ ಗಾಯತ್ರಿ ವಾ ಇದಂ ಸರ್ವವಿಧಿ ಉಪಕ್ರಮೇಣ ಗಾಯತ್ರಿತ್ವಾ. ಅಲ್ಲಿ ಗಾಯತ್ರಿ ಅಂತ ಕರೆದಿದ್ದು ಜ್ಯೋತಿನ, ಅಗ್ನಿ ಅಂತ ಕರೆದಿದ್ದಕ್ಕೆ ಉತ್ತರ ಕೊಟ್ಟಿವಿ, ಅದು ಗಾಯತ್ರಿ ಅಂತ ಕರೆದಿದೆ. ಆದ್ದರಿಂದ ಇಲ್ಲಿ ಗಾಯತ್ರಿಯೇ ಜ್ಯೋತಿ. ಆದ್ದರಿಂದ ಆ ಜ್ಯೋತಿ ಯಾವುದು? ಹೃದಯ ಗುಹೆಯಲ್ಲಿರತಕ್ಕಂಥ ಜ್ಯೋತಿ ಅದು ಯಾವುದದು? ಗಾಯತ್ರಿ. ಆದ್ದರಿಂದ ಅಥಾತೋ ವಿಷ್ಣು ಜಿಜ್ಞಾಸ ಅಂತ ಆಗೋದಿಲ್ಲ, ಅಥಾತೋ ಗಾಯತ್ರಿ ಜಿಜ್ಞಾಸ ಅಂತ ಮಾಡಬೇಕೇ ಹೊರತು ಇದು ಹೇಗೆ ಸಾಧ್ಯ ಅಂತ ಕೇಳಿದ. ನಹಿ ತಸ್ಯಾಪಿ ವಿಷ್ಣುತ್ವೇ ಗಾಯತ್ರಿ ವಾಗಾದಿ ಅನ್ಯತ್ರ ಪ್ರಸಿದ್ಧ ಶಬ್ದೋಕ್ತೌ ಪ್ರಯೋಜನಮಸ್ತಿ. ಜ್ಯೋತಿಶಬ್ದ ಪ್ರಸ್ತುತೆ ತೇಜೋ ವೈ ಬ್ರಹ್ಮವರ್ಚಸಂ ಗಾಯತ್ರಿ ಇತಿ ತಾತ್ಪರ್ಯಸ್ಯ ತಾತ್ಪರ್ಯಾಯಸ್ಯ ಏನೋ ಮಾಡಿಬಿಟ್ಟಿದ್ದಾರಲ್ಲ, ತತ್ಪರ್ಯಾಯಸ್ಯ ತೇಜಶಬ್ದಸ್ಯ ಉಕ್ತೇ. ನೀವೇನು ಹೇಳ್ತೀರಿ ಈಗ? ಅದು ವಿಷ್ಣುವೇ ಅಂತ ಹೇಳ್ತೀರಿ. ನಹಿ ತಸ್ಯಾಪಿ ವಿಷ್ಣುತ್ವೇ, ಅದನ್ನು ವಿಷ್ಣು ಅಂತ ಕರೆದರೆ ಅದನ್ನು ಅಂದರೆ ಗಾಯತ್ರಿಯನ್ನು ಕೂಡ, ಗಾಯತ್ರಿ ಎಂಬುದೇನು ಛಂದಸ್ಸು, ಅದನ್ನು ವಿಷ್ಣು ಅಂತ ಕರೆದರೆ ಗಾಯತ್ರಿ ವಾಗಾದಿ ಅನ್ಯತ್ರ ಪ್ರಸಿದ್ಧ ಶಬ್ದೋಕ್ತವು ಪ್ರಯೋಜನ ಮಸ್ತಿ ಇದ್ದರೆ ಗಾಯ ಪ್ರಯೋಗ ಯಾತಕ್ಕೆ ಮಾಡಬೇಕಾಗಿತ್ತು? ಬೇರೆ ಶಬ್ದ ಪ್ರಯೋಗ ಮಾಡಿದರು ಅಂದಮೇಲೆ ಏನೋ ಬೇರೆ ಅರ್ಥ ಇದೆ ಅಂತ ಅರ್ಥ. ಜ್ಯೋತಿ ಶಬ್ದ ಪ್ರಸ್ತುತೆ ತೇಜೋ ವೈ ಬ್ರಹ್ಮವರ್ಚಸಂ ಗಾಯತ್ರಿ, ಇಲ್ಲಿ ಗಾಯತ್ರಿ ತಗೊಂಡ್ರೆ ಲೆವೆನ್ಸ್ ಇದೆ. ಇತಿ ತಾತ್ಪರ್ಯಾಯ ತತ್ಪರ್ಯಾಯಸ್ಯ ಚೇತಸ್ ಶಬ್ದಸ್ಯ ಉಕ್ತೇ. ಜ್ಯೋತಿ ಅಂತ ಹೇಳಿದರು, ಗಾಯತ್ರಿ ಅಂತ ಹೇಳಿದರು, ಜ್ಯೋತಿ ಶಬ್ದ ಪರ್ಯಾಯವಾದ ತೇಜಸ್ಸು ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿರೋದ್ರಿಂದ ಅಲ್ಲಿ ಬಂದಿರತಕ್ಕಂಥ ಗಾಯತ್ರಿ ಕೂಡ ವಿಷ್ಣು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಅತ ಉಕ್ತಮ ಅಯುಕ್ತಂ ಇತ್ಯತಃ ಪ್ರಾಪ್ತಂ. ಅತಃ ಉಕ್ತಮ ಅಯುಕ್ತಂ, ಇಷ್ಟೊತ್ತೇನು ಹೇಳಿದ್ರಲ್ಲ ಅದೇನದು? ಅಯುಕ್ತಂ, ಯುಕ್ತಿಗೆ ಸಿಲುಕ ಒಪ್ತಕ್ಕಂಥ ಮಾತಲ್ಲ. ಛಂದೋಭಿ ಅದು ಕುತ್ರ ಈಗ ಛಂದೋಭಿಧಾನಾದಿತ್ಯಾದಿ ಸೂತ್ರತ್ರಯಂ, ಛಂದೋಭಿಧಾನಾತ್ ಇತ್ಯಾದಿ ಸೂತ್ರತ್ರಯ ಮೂರು ಸೂತ್ರಗಳಲ್ಲಿ ಉತ್ತರ ಇದೆ. ಅದಕ್ಕೆ ಏನಂತ ಉತ್ತರ ಇದೆ? ತಸ್ಯಾಪ್ಯರ್ಥೋ ಜ್ಯೋತಿರಿತ್ಯಾದ್ಯೈರಿತಿ ಅಜ್ಞಾದಿ ಸೂಕ್ತೋಪನಿಷದ್ಗತ ಜ್ಯೋತಿ ತತ್ಸಹಶ್ರತ ಗಾಯತ್ರಿ ಪ್ರಭೃತಿಭಿಃ ಚ ಅಧಿತೈ ಅಧಿವೇದಗತೈಃ ಅನ್ಯವಸ್ತುಷು ಪ್ರಸಿದ್ಧೈಃ ಸರ್ವೈಃ ಶಬ್ದೈಃ ಏಕೋ ವಿಷ್ಣುರೇವ ಉಚ್ಯತೆ. ನೀನು ಹೇಳಿದೆ ಅಲ್ಲ ಅಂತೇಳಿ ಹೇಳ್ತೆ, ಹೌದು ವಿಷ್ಣುವೇ ವಾಚ್ಯನಾಗಿದ್ದಾನೆ. ಜ್ಯೋತಿರಿತ್ಯಾದ್ಯೈಹಿ, ಬರೀ ಜ್ಯೋತಿ ಅಲ್ಲ, ಮುಂದೆಷ್ಟೋ ಶಬ್ದಗಳು, ವಿಷ್ಣು ಕೂಡ ವಿಷ್ಣು ವಾಚಕನೇ. ಇದು ಅನುಭಾಷ್ಯ ಆದ್ರೆ ಸಂಗ್ರಹ, ಬರೀ ಜ್ಯೋತಿಷ್ ಅಷ್ಟೇ ಅಲ್ಲ, ಗೋಯ ಜ್ಯೋತಿ ಇತ್ಯಾದ್ಯೈರಿತಿ ಅಜ್ಞಾದಿ ಸೂಕ್ತ ಉಪನಿಷದ್ಗತ ಅಜ್ಞಾದಿ ಸೂಕ್ತಗಳು ಮತ್ತು ಉಪನಿಷತ್ ಬಂದಿರತಕ್ಕಂಥ ಜ್ಯೋತಿ ತತ್ ಸಹಶ್ರುತ ಗಾಯತ್ರಿ ಅದರ ಜ್ಯೋತಿ ಬಂದಿರತಕ್ಕಂಥ ಗಾಯತ್ರಿ ಪ್ರಭೃತಿಭಿ ಮೊದಲಾದಂತಹ ಅಧಿವೇದಗತೈಹಿ ಅಧಿವೇದಗತೈಹಿ. ಮೊದಲೇನು ಹೇಳಿದರು? ಅಧಿಭೂತ. ಆಮೇಲೆ ಹೇಳಿದರು ಅಧಿ ದೈವ. ಈಗ ಹೇಳ್ತಾರೆ ಅಧಿವೇದ. ಅಧಿವೇದ ಅಂದ್ರೇನು? ವೇದಗಳಲ್ಲಿ ಏನೇನು ಬಂದಿವೆ ಬೇರೆ ಬೇರೆ ವಿಚಾರಗಳು ಅವೆಲ್ಲವೂ ಕೂಡ ವಿಷ್ಣುವಾಚಕನೇ. ಅಧಿಗತೈಹಿ ಅನ್ಯ ವಸ್ತುಷು ಪ್ರಸಿದ್ಧೈಹಿ, ಮೇಲ್ನೋಟಕ್ಕೆ ಗಾಯತ್ರಿ ಅಂತ ಬೇರೆ ಕಡೆ ಪ್ರಸಿದ್ಧ, ತೇಜಸ್ ಬೇರೆ ಕಡೆ ಪ್ರಸಿದ್ಧ, ಜ್ಯೋತಿ ಬೇರೆ ಕಡೆ ಪ್ರಸಿದ್ಧ, ಛಂದಸ್ಸು ಬೇರೆ ಕಡೆ ಪ್ರಸಿದ್ಧ. ಅದೆಲ್ಲವೂ ಕೂಡ ಏನವೋ? ಸರ್ವೈಹಿ ಶಬ್ದೈಹಿ ಏಕೋ ವಿಷ್ಣುರೇವ ಉಚ್ಯತೆ. ಎಲ್ಲ ಶಬ್ದಗಳಿಂದ ಕೂಡ ವಿಷ್ಣು ಒಬ್ಬನೇನೇ ಹೇಳಲ್ಪಡ್ತಾನೆ. ನತು ಛಂದೋ ವಿಶೇಷಾದಿಹಿ, ಛಂದಸ್ಸಾಗಲಿ, ಛಂದೋ ವಿಶೇಷ ಅಂದರೆ ಗಾಯತ್ರಿ. ಅನೇಕ ಛಂದಸ್ಸುಗಳಲ್ಲಿ ಗಾಯತ್ರಿ ಏನೋ ಒಂದು ಛಂದಸ್ಸು. ಮನುಷ್ಯ, ಮನುಷ್ಯ ವಿಶೇಷ ಬ್ರಾಹ್ಮಣ, ಗೊತ್ತಾಯ್ತಾ? ಮನುಷ್ಯ, ಮನುಷ್ಯ ವಿಶೇಷ ಬ್ರಾಹ್ಮಣ, ಬ್ರಹ್ಮಚಾರಿ ಒಂದು ಆಶ್ರಮ, ಸನ್ಯಾಸ ಆಶ್ರಮ ವಿಶೇಷ, ಗೊತ್ತಾಯ್ತಾ? ಗಾಯತ್ರಿ ಏನದು? ಛಂದೋ ವಿಶೇಷ, ಒಂದು ಛಂದಸ್ಸಿನಲ್ಲಿ ಒಂದು ಅಂತ ಅರ್ಥ. ನತು ಧರ್ಮ ನತು ಛಂದೋ ವಿಶೇಷಾದಿಹಿ ಅಂತ ಹೇಳಬೇಡ, ಕುತಃ ಸರ್ವಗುಣತ್ವತಃ ಇಂಪಾರ್ಟೆಂಟ್. ಛಂದಸ್ಸಿ ಛಂದಸ್ಸು ಅಂತ ಯಾತಕ್ಕಂತಾರೆ, ಗಾಯತ್ರಿ ಗಾಯತ್ರಿ ಅಂತ ಯಾತಕ್ಕಂತಾರೆ, ಅವೆಲ್ಲ ಏನು ಹೇಳುತ್ತೆ, ಮುಖ್ಯವಾಗಿ ವಿಷ್ಣುವನ್ನೇ ಹೇಳೋದು. ಗಾಯತ್ರಿ ಅದು ಯಾತ ಕರೀತಾರೆ ಗಾಯತ್ರಿನ, ಗಾಯತಿ ಚ ತ್ರಾಯತಿ ಚ ಇತಿ, ಗಾಯಂತಂ ತ್ರಾಯಿತೆ ಯಸ್ಮಾತ್ ಗಾಯತ್ರಿ ಇತಿ ತತಃ ಸ್ಮೃತ ಅಂತ ಪ್ರತಿನಿತ್ಯ ಹೇಳೋದು. ಯಾರು ಸ್ತೋತ್ರ ಮಾಡ್ತಾರೋ ಸಂರಕ್ಷಣೆ ಮಾಡ್ತಾನೆ ಅಂತ ಭಗವಂತನ ಏನಂತ ಹೆಸರಿದೆ, ಗಾಯತ್ರಿ ಅಂತಿರೋದ್ರಿಂದ ಇವರೆಲ್ಲ ತಿಳ್ಕೊಂಡಿದ್ದೇನು, ಗಾಯತ್ರಿ ಮಂತ್ರ ಹೇಳ್ತಕ್ಕಂಥ ಅದ್ವೈತಿ ಮೊದಲಾದವರೆಲ್ಲ ಗಾಯತ್ರಿ ಸ್ತ್ರೀ ದೇವತೆ ಅಂತ ತಿಳ್ಕೊಂಡಿದ್ದ, ಗೊತ್ತಾಯ್ತಾ. ಆಕೆಗೆ ಆರು ಕೈಗಳು ಮೂರು ತಲೆ ಏನೇನೋ ಕಲ್ಪನೆ ಮಾಡಿಬಿಟ್ಟು, ಯದ್ಯಪಿ ಗಾಯತ್ರಿ ಮಂತ್ರ ಹೇಳಿದ್ರು ಕೂಡ ಏನಲ್ಲ ಅದು, ಕೊನೆಗೆ ಗಾಯತ್ರಿ ಅಲ್ಲೇ ಅಲ್ಲ, ಅವ್ರು ಹೇಳಿದ್ರು ಗಾಯತ್ರಿ ಅದರಲ್ಲಿ ಬಂದೇ ಇಲ್ಲ. ಆದ್ದರಿಂದ ಅವ್ರು ಮಾಡಿದ್ರು ಕೂಡ ಏನಾಗಲಿಲ್ಲ, ಅದು ನಿಜವಾದ ಅರ್ಥದಲ್ಲಿ ಗಾಯತ್ರಿ ಮಂತ್ರ ಆಗೋದೇ ಇಲ್ಲ. ಗಾಯತ್ರಿ ಮಂತ್ರದ ಅಥವಾ ಬ್ರಹ್ಮಸೂತ್ರ ಭಾಷ್ಯ ಅವೆಲ್ಲ ಒಂದು ಕಡೆ ಇರಲಿ, ಗಾಯತ್ರಿ ಏನು ಅಂತ ಹೇಳಿದ್ದು ಕೂಡ ಆಚಾರ್ಯರಲ್ಲಿ, ಗಾಯತ್ರಿ ವಿಷಯ ಕೂಡ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ವಿಷ್ಣು ವಾಚಕ ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಶ್ಲೋಕ ಹೇಳಿದ್ದು ಆಚಾರ್ಯರೇ. ನರಸಿಂಹ ಪುರಾಣದ ಶ್ಲೋಕ, ಸೌರ ಪುರಾಣದ ಶ್ಲೋಕ ಎರಡನ್ನೂ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಅದು ಅದು ಆಚಾರ್ಯ ಅಷ್ಟು ತಿಳಿಸಿದರಾದ್ದರಿಂದ ಅದಕ್ಕೆ ಆಚಾರ್ಯ ಸಿಂಹದ ಆಚಾರ್ಯ ಎಂಬುದು ಸರಿಯಾದ ಅತ್ಯಂತ ಎಷ್ಟರ್ಥ ಹೇಳಿದರೂ ಕೂಡ ಒಪ್ತಕ್ಕಂಥ ಮಾತು. ವಿಶಿಷ್ಟಾದ್ವೈತಿಗಳು ಅವರು ಅಷ್ಟೇ ನಾರಾಯಣ ಅಂತ ಹೇಳ್ತಾರೆ, ಆದರೆ ಇದು ನಾರಾಯಣ ಮಂತ್ರ ಇವೆಲ್ಲ ಇಲ್ಲ, ಸ್ವಗತ ಭೇದ ವಿವರ್ಜಿತತ್ವ ವಾಯುಜೀವತ್ವ ಅವೆಲ್ಲ ಇಲ್ಲ. ಆದ್ದರಿಂದ ಹೊಡಿಸಲಿಕ್ಕೆ ವಾಯುಜೀವತ್ವ ತೋಪದಿಲ್ಲ. ಏತಾಮೇವ ನಾ ಅತಿಶೀರ್ಯತೆ ಪಾದೋಶ್ಚ ಸರ್ವಾಭೂತಾನಿ ತ್ರಿಪಾದಸ್ಯಾಮೃತಂ ತ್ರಿವೀ. ನೋಡಿ ತ್ರಿಪಾತ್ ಅಂತಿದೆ, ಗಾಯತ್ರಿ ತ್ರಿಪಾತ್ ಛಂದಸ್ ಹೇಳ್ತಾರೆ ಅಂದರೆ ತ್ರಿಪಾತ್ ಎಂಬುದು ವಿಷ್ಣುವಿನ ಹೆಸರೇನೆ, ಗಾಯತ್ರಿ ವಿಷ್ಣುವಿನ ಹೆಸರು. ಏನೇನು ಹೇಳ್ತೀರೋ ಅದಿಷ್ಟು ವಿಷ್ಣು ಹೆಸರುಗಳು. ಅತಿವೇದಗತವಾದಂತಹ ಎಲ್ಲ ಶಬ್ದಗಳು ಕೂಡ ವಿಷ್ಣುವಾಚಕವಾದ್ದರಿಂದ ಇಲ್ಲಿ ಜ್ಯೋತಿಸ್ಸು ಛಂದಸ್ಸು ಎಲ್ಲ ಕೂಡ ವಿಷ್ಣು ಪರವೇ ಅಂತ ಹೇಳಿದರು. ಇತ್ಯಾದಿನ ಮುಕ್ತ ಏತತ್ ಪ್ರಕರಣಸ್ಥ ಸರ್ವ ವೇದ ಉಚ್ಚಾರಣ ಅಖಿಲ ಪಾಲನ ರೂಪ ಗಾನ ತ್ರಾಣ ಕರ್ತೃತ್ವ ಸರ್ವೋತ್ತಮತ್ವ ಭೂತಾದಿ ಪಾದತ್ವಾದಿ ಸರ್ವಗುಣತ್ವಾದಿತ್ಯರ್ಥ ಕೇನ ನಿಮಿತ್ತೇನ ಸರ್ವಗುಣತ್ವತಃ. ಇದೆಲ್ಲ ಯಾತಕ್ಕೆ ಕೊಡುತ್ತೆ ಅಂದರೆ ಸರ್ವಗುಣತ್ವತಃ ಏನು ಗುಣಗಳಲ್ಲಿ ಹೇಳಿರೋದು ಅಂತ ಕೇಳಿದರೆ, ಗಾಯತಿ ತ್ರಾಯತಿ ಪಾದೋಶ್ಚ ವಿಶ್ವಾಭೂತಾನಿ ಏತಾಮೇವ ನಾತಿಶೀರ್ಯತೆ ಇತ್ಯಾದಿ ನಾ ಉಕ್ತ ಏತತ್ ಪ್ರಕರಣಸ್ಥ. ಅಲ್ಲೇನು ಪ್ರಕರಣ ಬಂದಿದೆ, ಗಾಯತ್ರಿ ಪ್ರಕರಣ, ಅದರಲ್ಲಿ ಏನೇನು ಶಬ್ದಗಳು ಬಂದಿವೆ, ಏನೇನವು, ಸರ್ವ ವೇದೋಚ್ಚಾರಣ ಅಖಿಲ ಪಾಲನ ರೂಪ ಗಾನ ತ್ರಾಣ ಕರ್ತೃತ್ವ, ಗಾನ ತ್ರಾಣ ಕರ್ತೃತ್ವ ಸರ್ವೋತ್ತಮತ್ವ ಭೂತಾದಿ ಪಾದತ್ವಾದಿ ಸರ್ವಗುಣತ್ವಾದಿತ್ಯರ್ಥ. ಅಖಿಲ ಪಾಲನ ಮಾಡೋ ಶಕ್ತಿ, ಆಮೇಲೆ ಅಖಿಲ ಗಾನ ಮಾಡೋದು, ಅಖಿಲ ತ್ರಾಣ ಕರ್ತೃತ್ವ, ಇವೆಲ್ಲ ಸರ್ವೋತ್ತಮತ್ವ, ಭೂತಾದಿ ಪಾದತ್ವ, ಇವಿಷ್ಟು ಕೂಡ ಸರ್ವಗುಣಗಳು ಯಾರಲ್ಲಿವೆ, ಗಾಯತ್ರಿ ಮಾದರ ಛಂದಸ್ಸುಗಳಲ್ಲಿಲ್ಲ. ಗಾಯತ್ರಿ ನಾಮಕ ವಿಷ್ಣುವಿನಿರೋದರಿಂದ ವಿಷ್ಣುವೇ ಗಾಯತ್ರಿ ಶಬ್ದವಾಚ್ಯನಾದವನು. ಸರ್ವಗುಣತ್ವತಃ ಗಾಯತ್ರಿ ವಾಗಾದಿ ಅಧಿದೈವಗತ ತತ್ತಬ್ದ ಪ್ರವೃತ್ತಿ ನಿಮಿತ್ತತ್ವ ನಿಮಿತ್ತವತ್ವ ಅನ್ಯಗತಂ ಪ್ರವೃತ್ತಿ ಹೇತು ಪ್ರತಿ ಸ್ವಾತಂತ್ರ್ಯಾಚ ಇತ್ಯರ್ಥ. ಗಾಯತ್ರಿ ವಾಕ್ ಆದಿ ಅಧಿದೈವಗತ ತತ್ತಬ್ದ ಪ್ರವೃತ್ತಿ ನಿಮಿತ್ತ, ಇವೆಲ್ಲ ಅಧಿಶೈವ ಶಬ್ದಗಳು, ಗಾಯತ್ರಿ ವಾಕ್ ಮೊದಲಾದವುಗಳು, ಅವುಗಳಲ್ಲಿರ್ತಕ್ಕಂತಹ ತತ್ತಬ್ದ ಪ್ರವೃತ್ತಿ ನಿಮಿತ್ತವತ್ವಾತ್ ತತ್ತಬ್ದ ಪ್ರವೃತ್ತಿ ನಿಮಿತ್ತ ತತ್ವ ನಿಮಿತ್ಯ ತತ್ವ, ಆಯಾ ಶಬ್ದಗಳಿಗೆ ಏನೇನು ಪ್ರವೃತ್ತಿ ಬರಲಿಕ್ಕೆ ಒಂದು ಶಬ್ದ ಪ್ರವೃತ್ತಿ ಹೇಳಲಿಲ್ಲ, ಕುಂಟ ಅಲ್ಲೇ ಕಾಲಿರಬಾರ್ದು ಅವನು ಕುಂಟ, ಅದೇ ರೀತಿ ಕಣ್ಣಿರಬಾರ್ದು ಕುರುಡ, ಅದು ಪ್ರವೃತ್ತಿ ನಿಮಿತ್ತ. ಯಾರನ್ನೋ ಕುರುಡ ಅಂದರೆ ಕುರುಡ ಆಗೋದಿಲ್ಲ, ಕಣ್ಣಿರ್ಕೂಡ್ದು ಅವನಿಗೆ, ಅವಾಗ ಕುರುಡ ಅಂತ ಕರಿಬೇಕು. ಅದೇ ರೀತಿ ಅದರಲ್ಲಿ ದೋಷಗಳು, ಇದೆಲ್ಲ ಏನಿವು ಗುಣಗಳು. ಯಾವುದೇ ಗುಣ ಹೇಳಬೇಕಾದ್ರೆ ಏನಿರಬೇಕು, ಗುಣಕ್ಕೆ ಪ್ರವೃತ್ತಿ ನಿಮಿತ್ತ ಅಂತ, ಭಾರಿ ಸುಂದರ ಅಂತ ಹೇಳಿದ ಅಲ್ವ, ಏನು ಕುರೂಪಿ ಸುಂದರ ಅಂತ ಜನ ಏನಕ್ಕೆ ಬಿಡ್ತಾರೆ, ಏನಂತಾರೆ ಅದಕ್ಕೆ, ಸುಂದರ ಶಬ್ದ ಪ್ರವೃತ್ತಿಗೆ ನಿಮಿತ್ತ ಏನು ಸೌಂದರ್ಯ, ಅದೇ ಇಲ್ಲ ಆದ್ದರಿಂದ ಶಬ್ದಕ್ಕೆ ಅವನು ವಾಚನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರೀತಾರೆ. ಆದರೆ ಇಲ್ಲಿ ದೇವರಿಗೆ ಹಾಗಲ್ಲ, ಸರ್ವಗುಣಗಳು ಇವೆ, ದೋಷಗಳು ಪ್ರಶ್ನೆ ಬರಲಿಲ್ಲ. ಯಾಕೆ, ದೋಷ ದೂರ, ದೋಷ ದೂರನಾದ್ದರಿಂದ ದೋಷವಾಚಕ ಶಬ್ದಗಳು ಬಂದಾಗ ಏನು ಹೇಳಬೇಕು ಅದಕ್ಕೆ, ಸ್ವಾತಂತ್ರ್ಯ ಸ್ವಾಮಿತ್ವ ಹೇಳಬೇಕು. ಉಳಿದು ಬಂದಾಗ ತದ್ಗ ತತ್ವ, ಅರ್ಥ ಆಯ್ತಾ, ಈಗ ಈ ಕಳ್ಳರು ಸರ್ಕಾರದ ಅಧೀನ, ದೋಷಿಗಳಾಗಿ ಅಧೀನ, ಆದರೆ ಗುಣವಂತರು ಸರ್ಕಾರಕ್ಕೆ ಅಧೀನ, ಗುಣವಂತರಾಗಿ ಅಧೀನ. ಸರ್ಕಾರದಲ್ಲಿ ಕಳ್ಳರು ಗುಡ್ಸುಳ್ರು ಕೂಡ ಯಾವ ಯಾವ ಸರ್ಕಾರದವರು ಅಂತ ಕೇಳಬೇಕು ಅವ್ರನ್ನು ಕೂಡ, ಅದಕ್ಕೆ ಅವ್ರು ವೀರಪ್ಪನ ಗಲಾಟೆ, ತಮಿಳ್ನಾಡು ಹಿಡಿಬೇಕು ಅವನ್ನ ಹಿಡಿಬೇಕು, ಅದೇ ದೊಡ್ಡ ಗಲಾಟೆ ಆಗ್ತಿತ್ತು. ಇಲ್ಲಿಂದ ಇಲ್ಲಿಗೆ ಅಲ್ಲೇ ಓಡಾಡ್ತಿದ್ದವ್ರು, ಅವಾಗ ಏನಾಗ್ತಿತ್ತು, ಅಲ್ಲಿಗೆ ಹೋದ ತಕ್ಷಣ ಇಲ್ಲಿ ಬಿಟ್ಬಿಡೋರು, ಇಲ್ಲಿ ಬಂದ ಅಲ್ಲಿ ಬಿಟ್ಬಿಡೋರು, ಹೀಗಾಗಿ ಅದೇ ಅದರಲ್ಲೇ ಅರ್ಧ ಗಲಾಟೆ ಹೋಗೋದು. ಆದರೆ ದೇವರಿಗೆ ಏನಿದೆ ಈಗ, ಎಲ್ಲ ಥರದ ಸ್ವಾಮ್ಯ ಇರೋದ್ರಿಂದ ದೋಷಗಳಿಗೆ ನಿಯಾಮಕತ್ವ ಇದೆ, ಆ ದೋಷಗಳಿಗೆಲ್ಲ ಈ ಸ್ವಾತಂತ್ರ ಗುಣಗಳಿಗೆಲ್ಲ ಅನುಭವ ರೂಪದಲ್ಲಿ ಹಿರಿಮೆ ಇದೆ. ಅದಕ್ಕೆ ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೈರ್ಹಿ ಕಾರಣಂ ಕನಿವ್ಯಾಖ್ಯ ಅಂತ ಹೇಳ್ತಾರೆ. ಒಂದು ಶಬ್ದ ಪ್ರವೃತ್ತಿ ಆಗಬೇಕಾದ್ರೆ ಸ್ವಾತಂತ್ರ್ಯ ಇರಬೇಕು, ಆ ಗುಣ ಇರಬೇಕು. ದೇವರಲ್ಲಿ ಎರಡೂ ಇದೆ, ದೋಷಾದಿಗಳು ಬಂದಾಗ ಸ್ವಾತಂತ್ರ್ಯ ಇದೆ, ಒಳ್ಳೇದು ಬಂದಾಗ ಗುಣ ಅನುಭವ ಇದೆ. ಆದ್ದರಿಂದ ದೇವರಿಗೆ ಅದನ್ನು ಹೇಳಲೇಬೇಕು. ಗಾಯತ್ರಿ ವಾಗಾದಿ ಅಧಿದೈವಗತ ತತ್ತಚ್ಛಬ್ದ ಪ್ರವೃತ್ತಿ ನಿಮಿತ್ತ ವತ್ವಾದನ್ಯಗತಂ ಪ್ರವೃತ್ತಿ ಹೇತುಂ ಪ್ರತಿ ಸ್ವಾತಂತ್ರ್ಯಾಚ ಇತ್ಯರ್ಥ. ಪ್ರವೃತ್ತಿ ನಿಮಿತ್ತ ಇದೆ, ಪ್ಲಸ್ ಉಳಿದವರಲ್ಲಿ ಏನು ಪ್ರವೃತ್ತಿ ನಿಮಿತ್ತ ಇದೆ, ಸ್ವಸ್ವಲ್ಪ ಇದೆ ಅವರಿಗೆ, ಸ್ವಾತಂತ್ರ್ಯನೂ ಇಲ್ಲ ಜೊತೆಗೆ. ಇದು ಕಾಮನ್ ಫ್ಯಾಕ್ಟ್ರಿ, ಯಾವಾಗಲೂ ಅರ್ಥ ಮಾಡ್ಕೋಬೇಕು. ಯಾವುದೇ ಶಬ್ದದ ಪ್ರವೃತ್ತಿ ನಿಮಿತ್ತವಾದಂಥ ಗುಣಗಳು ಬೇರೆ ವಸ್ತುಗಳಲ್ಲಿ ಸ್ವಲ್ಪ ಮಾತ್ರ ಇವೆ, ದೇವರಲ್ಲಿ ಪೂರ್ತಿ ಇದೆ. ಎಷ್ಟು ಪೂರ್ತಿ ಇದೆ, ಶಬ್ದ ಹೇಳೋಕ್ಕಾಗಲಾರದಷ್ಟು ಜಾಸ್ತಿ ಇದೆ. ಅರ್ಥ ಆಯ್ತಾ? ಇದು ಶಬ್ದ ಏನು ಹೇಳುತ್ತೆ ಅದಕ್ಕಿಂತ ಕಡಿಮೆ ಇವರಲ್ಲಿದೆ, ಆ ದೇವರಲ್ಲಿ ಅದಕ್ಕಿಂತ ಹೆಚ್ಚಿದೆ. ಅರ್ಥ ಆಯ್ತಾ? ದೋಷಗಳು ಮಾತ್ರ ಇಲ್ಲೇ ಇಲ್ಲ, ಉಳಿದವರಲ್ಲಿ ಇರೋದೇ ಸ್ವಲ್ಪ, ಅದರಲ್ಲೂ ಏನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಇರೋ ಸ್ವಲ್ಪಕ್ಕೆ ಸ್ವಾತಂತ್ರ್ಯ ಇಲ್ಲ, ತುಂಬ ಹೆಚ್ಚಿದೆ ಸ್ವಾತಂತ್ರ್ಯ ಇದೆ ಹೇಳ್ತಾರೆ. ಕೆಲವರು ಇರೋದೇ ಒಂದು 10 ರೂಪಾಯಿ, ಅದು ಯಾವುದಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದನ್ನು ಕೂಡ ಆಗಿಲ್ಲ, ಇನ್ನೂ ಅದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ, ನಂದಲ್ಲ ಇರೋದು, 10 ರೂಪಾಯಿ ತಂದಲ್ಲ, ಅಲ್ಲಿ ಕೋಟಿ ಕೋಟಿ ಅನಂತ ಅನಂತ ಇದೆ, ಎಲ್ಲ ಒಂದೇ ಬತ್ತೆ. ಆದ್ದರಿಂದ ದೇವರ ಗುಣಕ್ಕೂ ನಮ್ಮ ಗುಣಕ್ಕೂ ಏನಿಲ್ಲ, ಅರ್ಥಾತ್ ಸಂಬಂಧ ಇಲ್ಲ. ನಮ್ಮಲ್ಲೂ ಗುಣ ಇದೆ, ದೇವರಲ್ಲೂ ಗುಣ ಇದೆ, ಆದ್ದರಿಂದ ಇಬ್ಬರು ಸಮ ಅಂತ ಹೇಳೋಕ್ಕೆ ಹೋಗ್ಬಿಡುದು. ಲಕ್ಷಾಧೀಶ ಕೋಟ್ಯಾಧೀಶ ಇಬ್ಬರು ಈಕ್ವಲ್ ಆಗ್ತಾರಾ? ಅಲ್ಲ. ಆದ್ದರಿಂದ ಗುಣಗಳಲ್ಲೂ ತಾರತಮ್ಯ ಇದೆ. ಪ್ರವೃತ್ತಿ ಹೇತುಂಪತಿ ಸ್ವಾತಂತ್ರ್ಯಾಚ್ಯ ಇತ್ಯರ್ಥ. ಎಲ್ಲ ಕೇಳ್ತಾ ಹೋದಂತೆ ಅವಿಷ್ಟು ಶಬ್ದ ಹೇಗೆ ಹೇಳ್ತಾ ಹೇಳ್ತಾ ಅನುಭವಕ್ಕೆ ಬರೋಕ್ಕೆ ಶುರುವಾಗುತ್ತದೆ. ಯಾವುದೇ ಶಬ್ದಗಳು ಬಂದ ಅಲ್ಲಿ ದೇವರ ಚಿಂತನೆ ಮಾಡೋದು ಸುಲಭ ಆಗಿಬಿಡುತ್ತೆ. ತತ್ತ ಶಬ್ದ ವಾಚ್ಯತ್ವ ಬರಬೇಕು, ಪ್ರವೃತ್ತಿ ನಿಮಿತ್ತ ಬರಬೇಕು. ಹುಡುಗರಲ್ಲಿ ಯಾತಕ್ಕೆ ಬರೋ ಪ್ರವೃತ್ತಿ ನಿಮಿತ್ತ ಇಲ್ಲ ಅಂತಂದ್ರೆ ಹೇಳೋದಿಲ್ಲ ಅಂತ ಹೇಳೋದು. ಅದಕ್ಕೆ ಏನು ಹೇಳಿದೆ ಪ್ರಹ್ಲಾದ, ನಿನಗೂ ಮಾಡೋಕ್ಕೆ ಬರೋದಿಲ್ಲ ಯಾತಕ್ಕೆ, ನಿನ್ನೆಲ್ಲ ಹಿರಿವೆ ಇಲ್ಲ, ಒಂದೇ ಹತ್ತು ರೂಪಾದಿಗಳಿಲ್ಲ. ತತ್ಸಾಧುವನ್ನೇ ಅಸರ್ವರೇ ದೇಹಿನಾಮ್ ಅಂತ ಹೇಳ್ತಾ, ಹಿತ್ವಾತ್ವಪಾತಂ ಗೃಹಮಂದ ಕೂಪಂ ವನಂಗತೋ ಯದ್ ಧರಿಮಾಶ್ರಯೇತ. ಯಾರನ್ನು ಆಶ್ರಯಿಸಿದರೆ ಮುಕ್ತಿ ಸಿಗುತ್ತೋ ಅಂತ ಕೂಡ ನಿನ್ನಲ್ಲಿ ಇಲ್ಲಲ್ಲ, ನಿನ್ನನ್ನು ಯಾಕೆ ನಾನು ಸ್ತೋತ್ರ ಮಾಡಬೇಕು ಅಂತ ಕೇಳಿದ. ಅರ್ಥ ಆಯ್ತಾ? ನಿನಗೆ ಯಾವುದೂ ಇಲ್ಲ ಅದರಿಂದ ಒಪ್ಪ, ಏನು ಮಾಡಿದ್ರೂ ಒಪ್ಪಲಿಲ್ಲ. ಉದಾಹರಣೆ, ಬೆಂಕಿನ ನೀರು ಅಂತ ಕರಿ ಅಂತ ಏನು ಮಾಡ್ಬೇಕು ಅದಕ್ಕೆ? ಬೆಂಕಿನ ಐಸು ಅಂತ ಕರಿ ಅಂತ ಅವನು ಗಲಾಟೆ ಶುರು ಮಾಡಿದೆ, ಏನು ಹೇಳ್ಬೇಕು ಅದಕ್ಕೆ? ನಾನು ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಬೆಂಕಿಯಲ್ಲಿ ನೀರಿನ ಗುಣ ಇಲ್ಲೇ ಇಲ್ಲ, ಐಸರಲ್ಲಿ ಬೆಂಕಿ ಗುಣ ಇಲ್ಲೇ ಇಲ್ಲ. ಅದರಲ್ಲಿ ನಮಗೆ ಹೇಗೆ ಗ್ಯಾರಂಟಿ ಅನಿಸುತ್ತೋ ಹಾಗೆ ದೇವರು ಅಲ್ಲದವರಲ್ಲಿ ದೇವರು ಅಂತ ಕರೀಲಿಕ್ಕೆ ಬರೋದಿಲ್ಲ, ಅದು ದೀಕ್ಷೆ ಅಂತ ಹೇಳಿ ಸುಳ್ಳು ಹೇಳಿದಾಗುತ್ತೆ. ಸೊ ಪ್ರಹ್ಲಾದ ಏನೋ ಒಂದು ಹಠ ಹಿಡಿದು ಸುಮ್ಮನೆ ವಾದಿಸ್ತಾ ಇಲ್ಲ, ಪ್ರವೃತ್ತಿ ನಿಮಿತ್ತ ಇಲ್ಲದನ್ನು ಹ್ಯಾಕ್ ಕರೀಲಿ, ಸ್ವಾತಂತ್ರ್ಯದ ಹ್ಯಾಕ್ ಕರೀಲಿ ಅಂತ ಹೇಳ್ತಾರೆ. ಅದು ದೊಡ್ಡದು. ತೇನ ಈ ವಾತ್ರ ಸರ್ವನಯೇಷು ಅಪಿ ಇಂದ್ರ ಆಕಾಶ ಪ್ರಾಣ ಜ್ಯೋತಿ ಗಾಯ ಜ್ಯೋತಿರ್ ಗಾಯತ್ರಿ ವಾಗ್ ಇತ್ಯಾದಿ ಶಬ್ದಾನಾಂ ವಿಷ್ಣುರ್ಥತ್ವೇ ವಿಷ್ಣು ಲೋಕತೋ ಪ್ರಸಿದ್ಧಾನಾಂ ಅನ್ಯತ್ರ ರೂಢಾನಾಂ ಸ್ತುತಿಷು ಪ್ರಯೋಗೇ ಪ್ರಯೋಜನಂ ನಾಸ್ತಿ ಇತ್ಯಪಿ ನಿರಸ್ತಂ ಯತಃ ತತ್ತಚ್ಛಬ್ದ ಪ್ರವೃತ್ತ ನಿಮಿತ್ತ ಪ್ರವೃತ್ತಿ ನಿಮಿತ್ತ ಗುಣವತ್ವಾತ್ ನಿಮಿತ್ತ ತಾದೃಶ ಸರ್ವಗುಣ ಲಾಭಾರ್ಥಮಿತಿ ಯಾವತೇ ಸರ್ವೈಹಿ ಗುಣಿ ಸಾಮಾನ್ಯ ಅಧಿದೈವಾಧಿಭೂತ ಅಧ್ಯಾತ್ಮಗತ ಸೂಕ್ತಸ್ಥ ಅಧಿಭೇದಗತೈ ಶಬ್ದೈ ವಿಷ್ಣುರೇವ ಉಚ್ಯತೆ. ತೇನ ಈ ಮಾತ್ರ ಈ ಕಾರಣ ಕೊಟ್ಟಿದ್ದರಿಂದನೇ ಸರ್ವನಯೇಶ್ವಪಿ, ಸರ್ವನಯಗಳು ಅಂದ್ರೇನು, ಸರ್ವ ಅಧಿಕರಣಗಳು, ಎಲ್ಲ ಅಧಿಕರಣಗಳಲ್ಲೂ ಕೂಡ ಏನೇನು ಬರುತ್ತೆ ಮುಂದೆ, ಇಂದ್ರ ಆಕಾಶ ಪ್ರಾಣ ಜ್ಯೋತಿ ಗಾಯತ್ರಿ ವಾಕ್ ಇತ್ಯಾದಿ ಶಬ್ದಾನಾಂ ಇತ್ಯಾದಿ ಯಾವ ಶಬ್ದ ಉಪಯೋಗಿಸಿದ್ರು ಕೂಡ ವಿಷ್ಣುರ್ಥತ್ವೇ, ಆ ಶಬ್ದಕ್ಕೆ ಅರ್ಥ ಏನಂತ ತಿಳ್ಕೊಂಡು ಮುಖ್ಯವಾಗಿ ವಿಷ್ಣು ಅಂತೇನೆ ತಿಳಿಬೇಕು. ವಿಷ್ಣು ಲೋಕತೋ ಪ್ರಸಿದ್ಧಾನಾಂ ಅನ್ಯತ್ರ ರೂಢಾನಾಂ, ವಿಷ್ಣು ಲೋಕತೋ ಪ್ರಸಿದ್ಧಾನಾಂ ಅನ್ಯತ್ರ ರೂಢಾನಾಂ ಶ್ರುತಿಷು ಪ್ರಯೋಗೇ, ವಿಷ್ಣುವಿನಲ್ಲಿ ಅನ್ಯತ್ರ ರೂಢವಾದ ಶಬ್ದಗಳ ಶ್ರುತಿಯಲ್ಲಿ ಪ್ರಯೋಗ ಮಾಡಿದಾಗ ಪ್ರಯೋಜನಂ ನಾಸ್ತಿ ಇತ್ಯಪಿ ನಿರಸ್ತಂ. ಈಗ ಹೇಳ್ತೀರಿ ಪ್ರಯೋಜನ ಏನು ಅದಕ್ಕೆ, ಸರ್ವಶಬ್ದವಾಚ್ಯದ ಏನು ಉಪಯೋಗ ಅಂತ ಕೇಳಿದರೆ, ಯತಃ ತತ್ತಚ್ಛಬ್ದ ಪ್ರವೃತ್ತಿ ನಿಮಿತ್ತ ಗುಣವತ್ವಾ, ಆಯಾ ಪ್ರವೃತ್ತಿಗೆ ನಿಮಿತ್ತವಾದ ಗುಣಗಳಿವೆ ಅಂತ ಅರ್ಥ. ಅದಕ್ಕೆ ಶಬ್ದವಾಚ್ಯತ್ವ ಅಂದರೆ ಸುಮ್ಮನೆ ಶಬ್ದ ಹೇಳೋದಲ್ಲ, ಇಂಜಿನಿಯರ್ ಅಂತಕ್ಕಂಥ ಅರ್ಥ ಇದೆ, ಡಾಕ್ಟರ್ ಅಂತಕ್ಕಂಥ ಅರ್ಥ ಇದೆ, ಡಾಕ್ಟರ್ ಅಂತ ಕೇಳಿದ್ರೆ PhD ಡಾಕ್ಟರ್ ಮೆಡಿಕಲ್ ಡಾಕ್ಟರ್ ಅಂತ ಕೇಳ್ತಾರಲ್ಲ ಹಾಗೆ, ಪ್ರವೃತ್ತಿ ನಿಮಿತ್ತ ಇದೆ. ಯಾಕೆ ಕೇಳಿದ ಅವನೀಗ, ಔಷಧಿ ಬೇಕಾಗಿದೆ ಅವನಿಗೆ, ಗೊತ್ತಾಗಿದ್ದಕ್ಕೇನು ಉಪಯೋಗ, ಈಗ ಪ್ರಯೋಜನ ಪಡೆಯಲಿಕ್ಕೆ ಬರುತ್ತೆ. ಸುಮ್ಮನೆ ಶಬ್ದ ಮಾತಾಡಿದ್ರೆ ಏನು ಬೇಕಾದ್ರೆ ಮಾತಾಡ್ಬೋದು. ಆ್ಯಕ್ಚುಲಿ ಏನಿದೆ ಸಮಸ್ಯೆ ಇದೆ ಅವನಿಗೆ, ರೋಗದ ಸಮಸ್ಯೆ ಇದೆ, ಡಾಕ್ಟ್ರು ಅಂತ ಹೇಳಿದ. ಅವ ಡೌಟ್ ಬಂತವನು, ಈ ಇಬ್ಬರಿಗೂ ಡಾಕ್ಟರ್ ಅಂತ ಕರೆಯೋದ್ರಿಂದ ಯಾವ ಡಾಕ್ಟರ್ ಅಂತ ಕೇಳಿದ. ಇವನು ಖುಷಿ ಆಯ್ತು, ಅವನಿಗೆ ಪ್ರವೃತ್ತಿ ನಿಮಿತ್ತ ತಿಳ್ಕೊಂಡು ಏನು ಉಪಯೋಗ ಆಯ್ತು, ಈಗ ತನ್ನ ಸಮಸ್ಯೆ ಪರಿಹಾರ ಮಾಡ್ಕೊಡಕ್ಕೆ ಬಂತು. ಅದು ಗೊತ್ತಿಲ್ಲದವ್ರಿಗೆ ಬರೀ ಮಾತಲ್ಲ, ಅದು ಒಳ್ಳೆ ಇಂಪಾರ್ಟೆಂಟ್. ಕಷ್ಟಪಟ್ಟು ಹೋದ ಆ ಪಿ ಎಚ್ ಸಿ ಡಾಕ್ಟರ್ ಕೊನೆಗೆ ಪಂಜಿತೆ ಎದ್ದೋದು, ಎಲ್ಲ ಗಾಡಿ ಮಾಡಿಕೊಂಡು ಇದು ಮಾಡಿಕೊಂಡು ಕಷ್ಟಪಟ್ಟು ಹೋದರೆ ಆ ಬಂದು ರಾಂಗ್ ಅಡ್ರೆಸ್ ಆಗುತ್ತೆ. ಸೊ ಪ್ರವೃತ್ತಿ ಸರಿಯಾಗಿದ್ದರೆ ಏನಾಯ್ತಾಗ ಸಮಸ್ಯೆ ಪರಿಹಾರ ಆಗ್ತದೆ. ಪ್ರಾಕ್ಟಿಕಲಿ ನಾವು ಸಮಸ್ಯೆಗೆ ಒಳಗಾಗೋದು ಬೇರೆ, ಥಿಯರಿಟಿಕಲಿ ಸುಮ್ಮನೆ ಮಾತಾಡೋದು ಬೇರೆ. ಅನುಭವಕ್ಕೆ ಬಂದಾಗ ಏನಾಗುತ್ತದೋ, ಇದ್ರ ಮಹತ್ವ ಏನಂತ ಗೊತ್ತಾಗ. ನೀರು ಗಂಟೆ ಗಂಟೆ ಉಪನ್ಯಾಸ ಮಾಡೋದು ಬೇರೆ, ಬಾಯಾರಿಕೆ ಆದಾಗ ನೀರಿನ ಮಹತ್ವ ಗೊತ್ತಾಗುತ್ತೆ. ನೀರಿನ ಮಹತ್ವ ಗೊತ್ತಾಗೋದು ಬಾಯಾರಿಕೆ ಆದವನಿಗೆ, ಹಾಗೋ ಜಿಜ್ಞಾಸೆ ಇದ್ದವನಿಗೆ ಶಾಸ್ತ್ರದ ಮಹತ್ವ ಗೊತ್ತಾಗುತ್ತೆ. ಯಾರಿಗೆ ಜಿಜ್ಞಾಸೆನೇ ಇಲ್ಲ ಅವನಿಗೆ ಏನೋ ಹೇಳ್ತಾರೆ ಶಾಸ್ತ್ರದಲ್ಲಿ, ಗುಣ ಅಂತೆ ಅದಂತೆ ಇದಂತೆ ಬಿಡ್ರಿ, ದಂಟೆ ಎಲ್ಲ ಯೂಸ್ಲೆಸ್ ಅಂದ್ಬಿಡ್ತಾರೆ. ಏನಂತ ಅನ್ನೋನು ಎಲ್ಲ ಯೂಸ್ಲೆಸ್ ಥಿಂಗ್ಸ್. ಆ್ಯಕ್ಚುಲಿ ಅರ್ಥ ಮಾಡಿಕೊಂಡ್ರೆ ಹರಿರೇವ ಪರಹ, ಹರಿ ಯಾತಕ್ಕೆ ಸರ್ವೋತ್ತಮ ಅಂತ ಗೊತ್ತಾಗುತ್ತೆ. ಸರ್ವಗುಣಪೂರ್ಣ ಹರಿರೇವ ಪರ ಅನ್ನೋ ಆಚೆ ಇದೇ ಅನುಭಾಷೆ ಇದ್ದಾಗ ಲೆಕ್ಕ. ಪರ ಅಂದ್ರೇನು? ಪ್ರೂಪಾರಣ ಪೂರ್ಣ ಯೋ ಪೂರ್ಣ ಅಂತ ಅರ್ಥ. ಯಾವುದರಿಂದ ಪೂರ್ಣ? ಗುಣಗಳಿಂದ. ಎಷ್ಟು ಗುಣಗಳಿಂದ ಪೂರ್ಣ? ಸರ್ವಗುಣಗಳು. ಹೇಗೆ ಪೂರ್ಣ? ಸರ್ವತಾ ಪೂರ್ಣ. ಅದೆಲ್ಲ ಬಿಡಿಸ್ತಾ ಬಿಡಿಸ್ತಾ ಹೋದರೆ ಹರಿರೇವ ಪರಹನ ಒಂದೇ ಮಾತು ಏನಾಗುತ್ತದ? ಇಡೀ ಭಾಷ್ಯ ಅದೆಲ್ಲ ಸಾರಾಂಶ. ಅದು ಲಾಭ, ಅದಕ್ಕೆ ನಿಮಿತ್ತ ತಾದೃಶ ಸರ್ವಗುಣ ಲಾಭಾರ್ಥ ಮಿತಿ ಯಾವತ್. ಒಂದು ಶಬ್ದ ದೇವರನ್ನ ಹಿಡದೆ ಹೋದರೂ ಕೂಡ ದೇವರಿಗೆ ಏನು ದೋಷ ಬಂತಾಗ? ಆ ಶಬ್ದ ವಾಚ್ಯತ್ವ ಇಲ್ಲ, ಆ ಶಬ್ದದಿಂದ ವಾಚ್ಯವಾದ ಗುಣ ಇಲ್ಲ ಅಂತ ಅರ್ಥ. ಇವರು ಇಂಜಿನಿಯರ್ ಅಲ್ಲ ಅಂತ ಅರ್ಥ. ಏನಾಯ್ತು ಈಗ? ಆ ಗುಣ ಮಿಸ್ ಆಗೋಯ್ತು. ದೇವರಿಗೆ ಯಾವ ಶಬ್ದ ಹೇಳಿದರೂ ಕೂಡ ಇದೇ ದೇವರಲ್ಲಿ ಅಂತ ಹೇಳಲೇಬೇಕು, ಇಲ್ಲದ ಹೋದ್ರೆ ಆ ಗುಣ ಮಿಸ್ ಆಗುತ್ತೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲ ಶಬ್ದಗಳು ಕೂಡ ಸೇರಿ ಹೇಳದೇ ಆಗದೇ ಇರೋಷ್ಟು ಗುಣಗಳು ದೇವರಲ್ಲಿರಬೇಕಾದ್ರೆ, ಈ ಶಬ್ದ ಆ ಶಬ್ದ ಹೇಳೋದಿಲ್ಲ ಅಂದರೆ ಇನ್ನೂ ತುಂಬ ಕಡಿಮೆ ಆಗಲಿಲ್ಲ. ಆ ರೀತಿ ಹೇಳಬಾರದು. ಯಾವತ್ತು ಸರ್ವೈಹಿ ಗುಣಿ ಸಾಮಾನ್ಯ ಅತಿದೈವಾಧಿಭೂತ ಅಧ್ಯಾತ್ಮಗತ ಸೂಕ್ತಸ್ಥ ಅಧಿವೇದ ಗರಿಗತೈಹಿ ಶಬ್ದೈಹಿ ವಿಷ್ಣುರೇವ ಉಚ್ಯತೆ. ಆದ್ದರಿಂದ ಆಚಾರ್ಯರು ಸರ್ವಗುಣತ್ವತಃ ಅಂತ ಯಾತಕ್ಕೆ ಹೇಳಿದರು? ಗುಣಿ ಸಾಮಾನ್ಯ ಅಧಿದೈವ ಅಧಿಭೂತ ಅಧ್ಯಾತ್ಮಗತ ಸೂಕ್ತಸ್ಥ ಅಧಿವೇದ ಗತೈಹಿ. ಅಧಿಭೂತ, ಅಧಿದೈವ, ಅಧ್ಯಾತ್ಮ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತಗಳೇನಿವೆ ಅದರಲ್ಲಿ ಏನು ಅಧಿವೇದಗತೈಹಿ ಶಬ್ದೈಹಿ, ವೇದಲ್ಲಿರ್ತಕ್ಕಂಥ ಸಕಲ ಶಬ್ದಗಳಿಂದ ಕೂಡ ವಿಷ್ಣುರೇವ ಉಚ್ಯತೆ, ವಿಷ್ಣುವೇ ವಾಚ್ಯನಾಗಿದ್ದ, ಉಚ್ಯತೆ ಅಂದರೆ ವಾಚ್ಯನಾಗಿದ್ದಾನೆ. ಇದು ದೇವರ ಮಹಿಮೆ. ನಚ ಗುಣಲಾಭೋ ವ್ಯರ್ಥ ಇತ್ಯಪಿ ಶಂಕ್ಯಂ. ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೂ ಕೂಡ ಏನಂತ ಹೇಳ್ತಾರೆ ಮೊದಲಿಗೆ, ಅಲ್ಲಿ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭೀ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಗೊತ್ತಾಯ್ತಾ? ತಾನಿ ವಕ್ಷ್ಯಾಮಿ ಭೂತ. ಯಾನಿ ನಾಮಾನಿ ಗೌಣಾನಿ, ಗೌಣಾನಿ ಅಂದ್ರೇನೋ ಗುಣ ನಿಮಿತ್ತಕವಾದದ್ದು ಅಂತ. ಪ್ರತಿಯೊಂದು ನಾಮಗಳು ಕೂಡ ಒಂದು ಗುಣ ಹೇಳ್ತಾ ಇದೆ. ಸಾವಿರ ನಾಮ ಅಂದ್ರೆ ಏನರ್ಥ? ಸಾವಿರ ಗುಣಗಳು, ಸಿಂಪಲ್. ಅದು ಒಂದೊಂದಕ್ಕೆ ನೂರು ಅರ್ಥ ಹೇಳಿದ್ರಿಂದ ಪ್ರತಿಯೊಂದಕ್ಕಿಂಟು ನೂರು ಮಾಡ್ತಾ ಹೋಗು, ಹಾಗಾದ್ರೆ ಮಹತ್ವ ಎಷ್ಟು ಅಂತ ಗೊತ್ತಾಗುತ್ತೆ. ಇದು ವಿಷ್ಣು ಸಹಸ್ರ, ಯಾವುದೇ ಸಹಸ್ರನಾಮಕ್ಕಿರೋ ಅರ್ಥ ಅದು. ಇಲ್ಲ ಅಷ್ಟರಲ್ಲಿ ಹೇಳೋ ಕಾರಣ ಇರ್ತಿರಲಿಲ್ಲ. ಮುಂದೆ ಯಾವ ಕ್ವಾಲಿಫಿಕೇಶನ್ ಹಾಕ್ತಾರೆ? ಮೂರ್ನಾಲ್ಕು ಹಾಕಿದ ತಕ್ಷಣ ಹಬ್ಬ ಅನಿಸ್ಬಿಡ್ತದೆ. ಮೂರ್ನಾಲ್ಕು ಹಾಕಿದ್ರೇನೆ ಇನ್ಫೈನಿಟ್, ಅದು ಗುಣ ಆಗ್ತಾ ಅವ್ರು ಎಷ್ಟು ಎಂಡೆ ಆಗೋದಿಲ್ಲ. ದೇವ್ರ ಮುಂದೆ ಎಷ್ಟು ಗುಣ ಹಾಕಿದ್ರು ಕೂಡ ಯಾವ ಶಬ್ದ ಹೇಳಿದ್ರೆ ಎಸ್ ಅಂತ ಹೇಳೋದು. ಇದು ದೊಡ್ಡ ಮಹಿಮೆ. ವಿಷ್ಣುರೇವ ಉಚ್ಯತೆ ದಚ ಗುಣಲಾಭೋ ವ್ಯರ್ಥ ಇತ್ಯಪಿ ಶಂಕ್ಯಂ ಸರ್ವಗುಣತ್ವತಃ. ಗುಣಲಾಭ, ಇದು ಗುಣಗಳ ತಿಳ್ಕೊಂಡು ಏನು ಉಪಯೋಗ? ದೇವರಲ್ಲಿ ಗುಣಗಳು ಆಯಿತು, ತಿಳುವಳಿಕೆ ಬಂತು, ಏನು ಪ್ರಯೋಜನ ಅಂದರೆ ಆದ್ಯ ಸೂತ್ರಾಭಿಮತ ಬ್ರಹ್ಮಶಬ್ದೋಕ್ತ ಪ್ರಧಾನ ಲಕ್ಷಣಭೂತ ಸಮಸ್ತ ಗುಣವತ್ವ ಸಿದ್ಧಾರ್ಥತ್ವ. ಆದ್ಯ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದೆ. ಅಲ್ಲಿ ಏನಿದೆ ಬ್ರಹ್ಮಜಿಜ್ಞ ಅಂತ ಹೇಳಬೇಕಾದ್ರೆ ಎಲ್ಲ ಗುಣಗಳಿಂದ ಕೂಡ ಪ್ರಧಾನ ಒಂದು ವಸ್ತು. ಅವ್ರನ್ನ ಕರ್ಕೊಂಡು ಬಾ ಅಂತ ಮನೆಯನ್ನು, ಇವನ್ನ ಯಾರೇ ಕರಿಬೇಕಾದ್ರೂ ಮನೆಯವ್ರನ್ನ ಕರ್ಕೊಂಡು ಬಾ ಅಂದ್ರೆ ಏನು ಮಾಡ್ತಾರೆ? ಮನೆಯವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿದರೆ ಪ್ರಧಾನ ಯಜಮಾನ ಅಂತ ಅರ್ಥ. ಯಜಮಾನ ಇಲ್ಲ ಅಂತ ಬಂದಾಗ ಏನು ಮಾಡಬೇಕು? ನೆಕ್ಸ್ಟ್ ಯಾರು ಸಮಾಧಾನ ಅವ್ರನ್ನ ಕರ್ಕೊಂಡು ಬಾ. ಮನೆಯವ್ರು ಯಾರು ಕೂತವ್ರನ್ನ ಕರ್ಕೊಂಡು ಹೋಗೋದಿಲ್ಲ. ಮನೆ ಯಜಮಾನ ಅಲ್ಲಿ ಹೋಗ್ತಾ ಅಷ್ಟು ಜನ ಕೂತಿರ್ತಾರೆ. ಎಲ್ಲರನ್ನು ಬನ್ನಿ ಅಂತ ಕರೆಯೋದಿಲ್ಲ. ಏನಂತ ಕರಿತಾವನು? ಯಜಮಾನ ಯಾರು? ಅರೆಸ್ಟ್ ಮಾಡ್ಬೇಕಾದ್ರೆ ಬಂದಾಗ ಏನು ಮಾಡಿ ಅಂತ ವೀರಪ್ಪನ್ನು, ಇವ್ರು ಯಾರು ಈ ವ್ಯಕ್ತಿ ಅಂತ ಕರ್ಕೊಂಡು ಹೋದ ಮೇಲೆ ಪ್ರಹಾರಕ್ಕೆ ಯಾರು ಆಗಬೇಕು ಅವ್ರಿಗೆ ಫಸ್ಟು. ಯಾರೋ ಹೇಳ್ಕೊಂಡು ಹೋಗ್ಬಿಟ್ರೆ ಶ್ರಮ ಆಗ್ತಿತ್ತು ಬರೀ ಅವನಿಗೆ. ಕೋಟ್ಯಂತರ ದುಡ್ಡು ಬರ್ತಿದ್ದಿಲ್ಲ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ನಡ್ಕೊಂಡಿದ್ದು ಕೋಟ್ಯಂತರ ದುಡ್ಡು ಮಾಡ್ಕೊಂಡು ಆಮೇಲೆ ಸತ್ತ ವಿಚಾರ ಬೇರೆ. ಆದರೆ ಯಾರು ಹೇಳಿದ್ರು, ಯಾರಂದ್ರೆ ಉಪಯೋಗ ಆಯ್ತು ಅವನಿಗೆ? ಪ್ರಧಾನ ವ್ಯಕ್ತಿ ನಡಿಬೇಕು ಯಾವಾಗಲೂ. ಅದಕ್ಕೇನೆ ದೇವರು ಯಾರು? ಪ್ರಧಾನ ಜಿಜ್ಞಾಸ್ಯ ಅವನು. ಪ್ರಧಾನ ವ್ಯಕ್ತಿ ಜಿಜ್ಞಾಸ್ಯನಾದ್ದರಿಂದ ಪ್ರಧಾನ ಲಕ್ಷಣಭೂತ ಸಮಸ್ತ ಗುಣವತ್ವ ಸಿದ್ಧಾರ್ಥತ್ವ, ಪ್ರಧಾನವಾದ ಲಕ್ಷಣಗಳಿಂದ ಕೂಡಿದಂತಹ ಯಾವುದು ಪ್ರಧಾನ ಲಕ್ಷಣ? ಸಮಸ್ತ ಗುಣವತ್ವ. ಸಮಸ್ತ ಗುಣವತ್ವ ಬ್ರಹ್ಮಶಬ್ದಕ್ಕೆ ಅರ್ಥನೇ ಅದು. ಪ್ರಹಂತೋ ಯಸ್ಮಿನ್ ಗುಣಾಹ, ಅದು ಅರ್ಥ ಆಗಬೇಕು. ಆದ್ದರಿಂದ ಗುಣಲಾಭ ಆಗಲೇಬೇಕು. ಅಧಿಕಾರಿಣಾಂ ಸ್ವಯೋಗ್ಯ ಗುಣಪೂರ್ತಯೇ ಉಪಾಸನಾರ್ಥತ್ವಾಚ್ಚ, ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂದರೆ, ಪ್ರತಿಯೊಬ್ಬನೂ ಕೂಡ ಬೇರೆ ಬೇರೆ ಅರ್ಹತೆ ಹೊಂದಿ ಎಲ್ಲ ಗುಣ ಉಪಾಸನೆ ಮಾಡೋ ಶಕ್ತಿ ಎಲ್ಲರಿಗೂ ಇಲ್ಲ. ಒಂದು ಕೋರ್ಸ್ ಸಾವಿರ ಇರೋ ಯೂನಿವರ್ಸಿಟಿಯಲ್ಲಿ ಅವನು ಎಲ್ಲದಕ್ಕೆ ಅಪ್ಲೈ ಮಾಡೋದಲ್ಲಿ ಏನು ಮಾಡ್ತಾನೆ? ಅವನು ತನಗೆ ಬೇಕಾದ ಕೋರ್ಸಿಗೆ ಮಾತ್ರ ಅಪ್ಲೈ ಮಾಡ್ತಾನೆ. ಅದು ಉಪಾಸ್ಯ ಅಂತ ಹೇಳ್ತಾರೆ. ಯೂನಿವರ್ಸಿಟಿ ಎಲ್ಲ ಇರ್ಬೋದು, ಆದರೆ ಇವನು ಅಪ್ಲೈ ಮಾಡೋದು ಮಾತ್ರ ಯಾವುದಕ್ಕೆ? ತನಗೆ ಬೇಕಾದಕ್ಕೆ ಮಾತ್ರ. ಅದೇ ದೇವರು ಅಷ್ಟು ಗುಣ ಇದ್ದರೂ ಕೂಡ ಉಪಾಸನೆ ಮಾಡೋ ಶಕ್ತಿ ನಮಗಿಲ್ಲ. ಯಾವುದಿದೆ ಈಗ ಮ್ಯಾಥಮೆಟಿಕ್ಸ್ ಇವನು ಬರೀ ಭಾಳ ಸೋದ್ದು, ಏ ನಂಗೆ ಅದಾಗೋದಿಲ್ಲ, ಸೀಟ್ ಕರೆದು ಕೊಟ್ಟರು ಬೇಡ, ನನಗೆ ಬೇಕು ಉಪಾಸನೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಅರ್ಥ. ಉಪಾಸನೆ ಅಂದ್ರೆ ಏನಲ್ಲಿ ಓದಿ ಅರ್ಥ ಮಾಡಿಕೊಡು, ಓದಿ ಅರ್ಥ ಮಾಡೋಣ ಬರೋದಿಲ್ಲ. ಆದ್ದರಿಂದ ಉಪಾಸ್ಯತ್ವ ಇಲ್ಲ. ಸೀಟ್ ಫೀರ್ ಕೊಟ್ಟರು ಕೂಡ ತೊಳೆದ ಸ್ಥಿತಿಯಲ್ಲಿ ಇಲ್ಲ ಅವನು. ಅದೇ ಕಾಮರ್ಸ್ನೇ ಕರೆದು ಅವಾಗ ಏನು ಮಾಡ್ದೆ? ಖುಷಿ ಆಯ್ತು, ನಾನು ಸಂಬಂಧಪಟ್ಟ ವಿಚಾರ. ಸೊ ಉಪಾಸ್ಯತ್ವ ಅಂದರೆ ಹಾಗೆ, ಯಾರ್ಯಾರು ಯಾವ ಗುಣ ಉಪಾಸನೆ ಮಾಡಬೇಕು ಅಂತಿದೆಯೋ ಆ ಗುಣಗಳು ದೇವರಲ್ಲಿ ಅಂತಾಗಬೇಕು. ಈಗ ಯಾವ ಕಷ್ಟಪಟ್ಟು ಹೋದ ಇವತ್ತು ನಿಮಗೆ ಗೊತ್ತಿರಬೇಕು, ಯೂನಿವರ್ಸಿಟಿ ಅಂತ ಹೆಸರು ವಿಶ್ವವಿದ್ಯಾನಿಲಯ. ಅದಕ್ಕೆ ಆ್ಯಕ್ಚುಲಿ ಅರ್ಥ ಏನು ಅಂದರೆ, ಬೇಕಾದ ಯಾವ ವಿದ್ಯೆಗೂ ಓದೋ ಅವಕಾಶ ಇರಬೇಕು ಅಂತ ಅರ್ಥ. ವಿಶ್ವವಿದ್ಯಾನಿಲಯ, ನಾಲ್ಕೈದು ಕೋರ್ಸ್ ಹಾಕ್ಕೊಂಡು ವಿಶ್ವವಿದ್ಯಾಲಯದ ಕರೆಯಲಿಕ್ಕೆ ಬರೋದಿಲ್ಲ. ಏನಂತ ಕರಿಬೇಕದನ್ನು? ವಿಶ್ವದಲ್ಲಿ ಎಷ್ಟು ವಿದ್ಯೆಗಳಿದೆಯೋ ಅಷ್ಟು ವಿದ್ಯೆನೇ ಹೇಳ್ಕೊಡೋಗಿರ್ಬೇಕು. ಅಂಥ ವಿಶ್ವ ಭಾರಿ ಕಡಿಮೆ, ಕೆಲವರಲ್ಲಿ ಮಾತ್ರ ಇದೆ. ಬದರ ಸಿಂಧು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಅದ್ರ ಯಾವ ಕಾಂಬಿನೇಷನ್ ಬೇಕಾದ್ರೆ ತೊಗೋಬೋದು, ತಲೆ ತೋಚಿ ತೊಗೋಬೋದು. ಇಂಥದ್ದಂತಿಲ್ಲ. ಅಲ್ಲಿ ಸಬ್ಜೆಕ್ಟ್ ಇಲ್ಲದೆ ಹೋದರೆ ಪಾಠ ಮಾಡೋರು ನೀವು ಓದ್ಕೋಬೋದು ಅಷ್ಟೇ. ಇಲ್ಲೆಲ್ಲ ಹಾಗಿಲ್ಲ, ಏನಿರುತ್ತೋ ಅದನ್ನೇ ಓದ್ಬೇಕು. ತುಂಬ ಕಾಂಬಿನೇಷನ್ ಇಲ್ಲ ಇಲ್ಲಿ, ತುಂಬ ಕಡಿಮೆ ಇರೋದು. ಅಲ್ಲಿ ಸಿಕ್ಕಾಬಟ್ಟೆ ಇದೆ, ಸಂಸ್ಕೃತ, ಲಾಜಿಕ್ಕು, ಮ್ಯಾಥಮೆಟಿಕ್ಸು, ಗೊತ್ತಾಯ್ತಾ, ಫಿಸಿಕ್ಸು, ಕೆಮಿಸ್ಟ್ರಿ, ಸಂಸ್ಕೃತ, ಏನು ಬೇಕಾದ್ರೂ ತೊಗೋಬೋದು. ನೀವು ತಲೆ ತೋಚಿದ್ದಿಲ್ಲ, ನಿಮಗೆ ಇಷ್ಟ ಇದ್ದರೆ ತೊಗೊಳ್ಳಿ. ಅದು ಇಲ್ಲೇ ಬಹುಶಃ ಕರ್ನಾಟಕದಲ್ಲಿರೋದು ಯೂನಿವರ್ಸಿಟಿ ವೈಶಿಷ್ಟ್ಯ ಅದು. ಅದಕ್ಕೆ ಅಲ್ಲಿಗೆ ಹೋಗಿದ್ದು, ಅಲ್ಲಿ ಹೋಗೋದಕ್ಕೆ ಕಾರಣ ಅದೇನೆ, ಒಂದೊಂದು ಕಾಂಬಿನೇಷನ್ ಏನು ಬೇಕಾದ್ರೂ ತೊಗೋಬೋದು. ಅದನ್ನು ಯಾವ್ದು ತೊಗೊಂಡೇನೆ, ವೇಸ್ಟ್ ಇಲ್ಲದ ತೊಗೊಂಡೆವು, ಕ್ಲಾಸ್ ಮುಗಿಸೋ ಟೈಮ್ ಹೊಡೆಯುತ್ತೆ ಅಂತೇಳಿ. ವೇಸ್ಟ್ ಯಾವುದಕ್ಕೆ ಇರೋದಿಲ್ಲ, ಅವ್ರು ಅದೇ ಓದ್ಕೊಂಡು ತೆಗೆ, ಅಟೆಂಡೆನ್ಸ್ ಪ್ರಶ್ನೆ ಬರೋದಿಲ್ಲ, ಆಗ ಅಟೆಂಡೆನ್ಸ್ ಪ್ರಶ್ನೆ ಬರಬಾರ್ದು ಅಂತೇಳಿ ಅಂತ ತೊಗೊಂಡಿದ್ದು. ಇಲ್ಲಿ ಹಾಗೆಲ್ಲ ಇಲ್ಲ, ಇಲ್ಲಿ ಅದನ್ನೇ ಓದ್ಬೇಕಿಲ್ಲವ್ರು ಇಲ್ಲೇ ಇಲ್ಲ, ಸೀಟೇ ಇಲ್ಲ. ನೀವು ಓದ್ಕೊಳ್ಳೋ ಆಪ್ಷನ್ ಕೊಡೋದಿಲ್ಲ, ಅಲ್ಲಿ ಆಪ್ಷನ್ ಕೊಡ್ತಾರೆ. ಅದು ವಿಶ್ವವಿದ್ಯಾಲಯ ಎನಿ ಕಾಂಬಿನೇಷನ್, ಫ್ರೆಂಚೋ, ಪರ್ಷಿಯನ್ನೋ, ತಲೆ ತೋಚಿತ್ತು ಕಾಂಬಿನೇಷನ್ ಫ್ರೆಂಚು, ಪರ್ಷಿಯನ್ನು, ಸಂಸ್ಕೃತ ಅಂತ ಗೊತ್ತಿರೋ ತೊಗೊಳ್ರಿ, ಉರ್ದು, ಸಂಸ್ಕೃತ, ಕನ್ನಡ ತೊಗೊಳ್ರಿ, ಆ ಥರ ವ್ಯವಸ್ಥೆ. ಅದು ವಿಶ್ವವಿದ್ಯಾಲಯ ಸಾರ್ಥಕ ಆಗುತ್ತೆ. ಮತ್ತು ಇಲ್ಲೂ ಕೂಡ ಅದಕ್ಕೆ ಶಾಸ್ತ್ರದಲ್ಲಿ ಹೇಗಿರಬೇಕು, ವಿಶ್ವವಿದ್ಯಾಲಯ. ಸೊ ದೇವರಲ್ಲಿ ಎಲ್ಲ ಗುಣ ಇದೆ, ನಮಗೆ ಬೇಕಾದ ಗುಣ ಉಪಾಸನೆ ಮಾಡಬೇಕು. ಅವಾಗ ಏನಾಗುತ್ತೆ, ನಮಗೆ ಮೋಕ್ಷ ಸಿಗುತ್ತೆ. ನಾವು ಗ್ರಾಜುಯೇಟ್ ಆಗಬೇಕಾದ್ರೆ ನಮಗೆ ಬೇಕಾದ ಸಬ್ಜೆಕ್ಟ್ ಹೋಗಿ ಗ್ರಾಜುಯೇಟ್ ಆಗಬೇಕು. ಗ್ರಾಜುಯೇಷನ್ ಅಂದರೆ ಅಪರೋಕ್ಷ ಜ್ಞಾನ ಇದ್ದಾಗೆ. ಅಪರೋಕ್ಷ ಜ್ಞಾನ ಯಾವುದರಿಂದ ಆಗಬೇಕು? ನಮಗೀಗ ನಮಗೆ ಬೇಕಾದ ಗುಣ ಉಪಾಸನೆ ಮಾಡಬೇಕು. ಆ ಗುಣ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಆ ಶಬ್ದವಾಚ್ಯತ್ವ ಇದ್ದಾಗ ಗುಣ ಇದೆ ಅಂತ ಗೊತ್ತಾಗುತ್ತೆ. ಆ ಶಬ್ದವಾಚ್ಯತ್ವ ಇದೆ ಅಂತ ಹೇಳಬೇಕಲ್ಲ, ಅದಕ್ಕೆ ಇದೆಲ್ಲ ಹೊರಟಿರೋದು. ಆದ್ದರಿಂದ ಪ್ರತಿಯೊಬ್ಬರಿಗೂ ದೇವರು ಯಾತಕ್ಕೆ ಬೇಕು ಅಂದರೆ ಯಾವ ಗುಣ ಬೇಕಾದ್ರೂ ಅವನಲ್ಲಿದೆ. ಇವಡೆಲ್ಲರದ್ದು ಬುಡದರ ಹತ್ರ ಹೇಳಿದ್ರು, ಮುಚುಕುಂದರಾಜನಿಗೆ ಅವನ ಗ್ರಹ ಮಾಡಿದರು, ನೋಡು ಮೋಕ್ಷ ಬಿಟ್ಟು ಬೇಕಾದ್ರೆ ಕೇಳ್ಕೊ ಅಂತ ಹೇಳಿದ್ರು. ಮೋಕ್ಷ ಕೊಡೋ ಗುಣ ನಮ್ಮಲ್ಲಿ ಇಲ್ಲ ಅಂತ ಹೇಳಿದರು. ವರಂ ಋಣೀಶ್ವ ಭದ್ರಂತೆ ಋತೇ ಕೈವಲ್ಯಮಾತ್ಮನಃ, ಬೇಕಾದ ವರ ಕೇಳು, ಮೋಕ್ಷ ಮಾತ್ರ ಕೇಳಬೇಡ. ಮೋಕ್ಷ ಕೊಡೋ ಶಕ್ತಿ ನಮ್ಮಲ್ಲಿಲ್ಲ, ಸರ್ವಗುಣತ್ವತಃ ಹೊರಟೋಯ್ತಾರೆ. ಅರ್ಥ ಆಯ್ತಾ? ಈ ರೀತಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ಉಪಯೋಗ ಏನಂತ ಗೊತ್ತಾಗುತ್ತೆ. ಬ್ರಹ್ಮಸೂತ್ರ ಯಾಕೆ ಓದಬೇಕು? ಆಚಾರ್ಯ ಯಾಕೆ ಭಾಷೆ ಬರಿಬೇಕಾಗಿತ್ತೆ? ಯಾಕೆ ಇಷ್ಟಾದ ಜಿಜ್ಞಾಸೆ ಯಾತಕ್ಕೆ? ಉಳಿದ ಭಾಷೆ ಯಾಕೆ ಖಂಡನೆ ಮಾಡಬೇಕಾಗಿತ್ತು? ಅದಕ್ಕೆಲ್ಲ ಉತ್ತರ ಅದು. ಆ ರೀತಿ ಇಲ್ದವರು ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡ್ತಾ ಇತ್ತು. ಅತ್ಯಂತ ಮುಖ್ಯ ಇದು. ನಾನು ಚ ಉಪಕ್ರಮಸ್ಥ ಗಾಯತ್ರಿ ಶಬ್ದೇನ ತದುಪರಿಶ್ರುತ ಜ್ಯೋತಿಪದೇನ ಚ ವಿಷ್ಣು ಏಕಏವ ಉಚ್ಯತೆ ಇತಿ ಅಯುಕ್ತಂ ತ್ರಿಪಾದಸ್ಯಾಮೃತಂ ದಿವಿ ಇತಿ ದಿವಃ ಪರೋ ಜ್ಯೋತಿರಿತಿ ದುಸ್ತತ್ವ ದಿವಃ ಪರತ್ವಯೋರುಕ್ತ್ಯ ತಯೋರ್ಹೋ ಭಿನ್ನತ್ವಾತಿಥಿನ ಶಂಕ್ಯಂ ಸರ್ವಗುಣತ್ವತಃ. ಮತ್ತೆ ಅಲ್ಲೇನೆ, ನೀವು ಉಪಕ್ರಮಸ್ಥ ಗಾಯತ್ರಿ ಶಬ್ದೇನ, ಗಾಯತ್ರಿ ವಾವ ಇದಂ ಸರ್ವ ಅಂತ ಬಂದಿತ್ತಲ್ಲ, ಅಲ್ಲಿ ಗಾಯತ್ರಿ ಶಬ್ದಕ್ಕೆ ಏನಂತ ಅರ್ಥ ಮಾಡಿದಿರಿ? ವಿಷ್ಣು ಅಂತ ಮಾಡಿದಿರಿ, ಅದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದ. ಏಕೆ? ತದುಪರಿ ಶ್ರುತ ಜ್ಯೋತಿಪದೇನ, ಮುಂದೆ ತದುಪರಿ ಅದಾದ ಮೇಲೆ ಒಂದು ಶ್ರುತ, ಶ್ರುತಿಯಲ್ಲಿ ಒಂದು ಪದ ಬಂದಿದೆ, ಏನಂತ? ಜ್ಯೋತಿಪದೇನ, ಜ್ಯೋತಿ ಅನ್ನೋ ಪದ ಬಂದಿದೆ. ಅದು ವಿಷ್ಣುನೇ ಹೇಳ್ತಾನೆ, ವಿಷ್ಣುನೇ ವಾಚ್ಯ ಅಂತ ಹೇಳಿದಿರಿ ನೀವು. ಇತಿ ಅಯುಕ್ತಂ, ಅದು ಸರಿಯಲ್ಲ. ಏಕೆ? ಅಲ್ಲಿ ಗಾಯತ್ರಿ ಅಂದರೆ ಸುಮ್ಮನೆ ಆಗಲಿಲ್ಲ, ತ್ರಿಪಾತ್ ಅಂತ ಕರೆದಿದ್ದ. ಗಾಯತ್ರಿ ತ್ರಿಪಾತ್ ಹೌದಲ್ಲೋ, ಗಾಯತ್ರಿ ತ್ರಿಪಾತ್ ಹೌದಲ್ಲೋ. ತ್ರಿಪಾತ್ ಅಂದ್ರೇನು? ಮೂರು ಪಾದ ಇದೆ. ಮತ್ತೆ ಅಮೃತಂ ದಿವಿ, ಇತಿ ದಿವಃಪರೋ ಜ್ಯೋತಿರಿತಿ. ದಿವಃಪರಃ ಜ್ಯೋತಿ ಅನ್ನೋ ಪದ ಇದೆ. ಜ್ಯೋತಿ ಅಂತ ಮುಂದೆ ಬಂತು, ತ್ರಿಪಾತ್ ಅಂತ ಬಂತು. ದುಸ್ತತ್ವ, ದುಸ್ತತ್ವ ಅಂದ್ರೇನು? ದ್ಯುಲೋಕದಲ್ಲಿ ಇರುವಿಕೆ, ದಿವಃಪರತ್ವ ಅದರ ಮೇಲಿರುವಿಕೆ. ಇತ್ಯುಕ್ತ ತಯೋರ್ ಭಿನ್ನತ್ವಾತಿತೇನ ಶಂಕ್ಯಂ. ಆದ್ದರಿಂದ ಈ ಗಾಯತ್ರಿಯೇ ಬೇರೆ, ಇಲ್ಲಿ ಬಂದಿರೋ ಗಾಯತ್ರಿಯೇ ಬೇರೆ, ಜ್ಯೋತಿಯೇ ಬೇರೆ, ನೀವು ಹೇಳ್ತಕ್ಕಂಥದ್ದೇ ಬೇರೆ. ಆದ್ದರಿಂದ ಇದನ್ನು ಸಮನ್ವಯ ಮಾಡಕೂಡೋದು, ವಿಷ್ಣುವಿನಲ್ಲಿ ಸಮನ್ವಯ ಮಾಡಕೂಡೋದು ಅಂತ ಕೇಳಿದರೆ ಸರಿಯಲ್ಲ. ಸರ್ವಗುಣತ್ವತಃ ಏನಾದರೂ ತಗೋ, ಯಾವ ಆ್ಯಂಗಲ್ ಬೇಕಾದರೂ ತಗೋ, ದೇವರಲ್ಲಿ ಅದು ಇದೆ. ವಿಷ್ಣು ಏಕಶೈವ ಜುಸ್ತತ್ವ ದಿವಃಪರತ್ವ ಗುಣವತ್ವಾದಿತ್ಯರ್ಥ ತ್ರಿಲೋಕ ವಿವಕ್ಷಾಯಾಂ ಲಕ್ಷ ಯೋಜನ ಉನ್ನತ ಅಂತರಿಕ್ಷಾ ದುಪರಿಸ್ಥಿತಾನಾಂ ಅನಂತಾಸನ ಶ್ವೇತದ್ವೀಪ. ಒಂದೇ ಪದ, ಶ್ವೇತ ಅಂದರೆ ಗ್ಯಾಪ್ ಇರಬಾರ್ದು. ಶ್ವೇತದ್ವೀಪ ವೈಕುಂಠಾನಾಂ ದ್ಯುತ್ವೇನ ತತ್ರ ಸ್ಥಿತ ವಾಸುದೇವ ನಾರಾಯಣ ವೈಕುಂಠಾಖ್ಯ ವಿಷ್ಣು ರೂಪಾಣಾಂ. ತಾತ್ಪರ್ಯ ಏನು ಅಂದರೆ, ಮೂರು ಪಾದ, ಮೂರು ಪಾದ ಇರೋದು ಗಾಯತ್ರಿ. ಮೂರು ಪಾದ ಅವಲಯ, ಮೂರು ಪಾದ ಶ್ವೇತದ್ವೀಪ ಅನಂತಾಸನ ವೈಕುಂಠ, ಇವು ಮೂರು ಪಾದಗಳು. ಇದಿರೋದು ವಿಷ್ಣು ಲೋಕಕ್ಕೆ ಮಾತ್ರ, ಬೇರೆದಕ್ಕಿಲ್ಲ. ಅವನು ಮೂರು ಪಾದ ಆದರೆ ಆ ಪಾದ ಹೆಣ್ಣು ಮುಚ್ಕೊಂಡ್ಬಿಟ್ಟಿದ್ದ. ಇದೆಲ್ಲ ನಾಲೆಡ್ಜ್ ಏನಾಗ್ತಾ ಹೋಗುತ್ತೆ, ಇದರಿಂದ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ತ್ರಿಪಾತ ಅನ್ನೋ ಶಬ್ದ ತುಂಬ ಲಿಮಿಟೆಡ್ ಸೆನ್ಸ್ನಲ್ಲಿ ಉಪಯೋಗಿಸ್ತಾ ಇದ್ದವು. ಆ್ಯಕ್ಚುಲಿ ಏನಾಯ್ತದ ಈಗ ವಿಷಯ, ಇವತ್ತು ಯಾವಾಗಲೂ ತೀರ್ಥ ಮೂರನೇ ತ್ರಿಪಾದ ಟ್ರೈಪಾಡ್ ಅಂತ ಕರೀತಾರಲ್ಲ, ಇವನ್ ಇದರಲ್ಲೂ ಉಪಯೋಗಿಸ್ತಾರೆ. ಲ್ಯಾಬಲ್ಲು ಕೂಡ ಟ್ರೈಪಾಡ್ ಅಂತ ಕರೀತಾರೆ. ಮೂರು ಪಾದ ಇರೋದು, ಮೂರು ಪಾದ ಇದ್ದಲ್ಲಿ ನೆನ್ಪಿಟ್ಕೋಬೇಕ, ಮೂರು ಪಾದಗಳು ಗಾಯತ್ರಿ ಸಂಕೇತ. ಗೊತ್ತಾಯ್ತಾ? ಗಾಯತ್ರಿ ಸಂಕೇತವಾದ್ದರಿಂದ ಅದನ್ನು ಗಂಗಾಳ ಅನ್ನೋ ಪದದಲ್ಲಿ, ಗಂಗಾಳ ಸ್ನಾನ ಗಂಗಾಳ ಅಂತ ಯಾವುದಕ್ಕೆ ಕರಿತಿದ್ರು ಹಿಂದೆ? ಗಂಗಾ ಸ್ಮರಣೆ ಬರಲಿ ಅಂತ ಕರೀತಾರೆ. ಗಂಗಾಲಯ ಅನ್ನೋ ಪೂರ್ತಿ ಹೆಸರು ಗಂಗಾ, ಅದು ಗಂಗಾಳ ಅಂತ ಕರೆದು ಕರೆದು ಗಂಗಾಸ್ಮರಣೆ ಮಾಡೇ ಮಾಡ್ತಿದ್ರು. ಪಾಪ ಬಕೆಟ್ ಬಕೆಟ್ ಅಂತ ಕರೆದು ಹೋಗಿಬಿಡುತ್ತೆ. ಗಂಗಾಸ್ಮರಣೆ ಮಾಡೋದು ತಪ್ಪು ಇತ್ತು ಅಷ್ಟೇ. ಅದಕ್ಕೆ ತ್ರಿಪಾದ 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 ಅಂತ ಕರೀತಾನೆ. ನೆನಪಾಗಬೇಕು, ಮೂರು ಪಾದ ಮೇಲೆ ತೀರ್ಥ ಇಟ್ಬಿಟ್ಟ ಏನಾಯ್ತದೋ. ಈ ಮೂರು ಪಾದಗಳು ಅಂದರೆ ವಿಷ್ಣುವಿನ ಮೂರು ಪಾದಗಳಿವು. ಆ ವಿಷ್ಣು ಯಾರೋ ಗಾಯತ್ರಿ ಅಂತ ಪ್ರತಿಪಾದ್ಯ, ಅವೆಲ್ಲ ಪ್ರಾಕ್ಟಿಕಲಿ ಅರ್ಥ ಆಗಬೇಕು. ಆ ರೀತಿ ಮಾಡೋದಕ್ಕೆ ಅದನ್ನೆಲ್ಲ ಮಾಡಿರೋದು ಅದೆಲ್ಲ ತ್ರಿಪಾದ ಹೇಳಿದ. ಆ ತ್ರಿಪಾದ ಬೇರೆ, ಗಾಯತ್ರಿ ತ್ರಿಪಾದ ಬೇರೆ. ಅಲ್ಲಿ ತ್ರಿಪಾದ ಶ್ವೇತದ್ವೀಪ ಅನಂತಾಸನ ವೈಕುಂಠ, ಅದ್ರ ಮೇಲೆ ಭಗವಂತ ಇದ್ದಾನೆ. ಗೊತ್ತಾಯ್ತಾ? ಅವು ಎಲ್ಲದರ ಮೇಲಿವೆ. ಈ ಮಧ್ಯೆ ಆ ಮೂರು ಲೋಕದ ಮೇಲೆ ಅವಿವೆ. ಪರಮಾತ್ಮನ ಸ್ವರೂಪ ಅದನ್ನು ಮೀರಿದೆ ಅಂತ ಹೇಳಿದೆ. ಅದೆಲ್ಲ ವಿಶೇಷ ಮಹಿಮೆ ಅಲ್ಲಿಗೆ. ಮತ್ತೆ ನಾಳೆ ಪಾಠ, ನಾಳೆ ಇದೇ ಪಾಠ ಇದೆ ಇಲ್ವಾ? ಗಾಯತ್ರಿ ಜಪ ನಾಳೆ ಪಾಠ ಇಲ್ಲ. ಸೊ ಬುಧವಾರ ಗುರುವಾರ ಊರಲ್ಲಿರೋದಿಲ್ಲ. ಗೊತ್ತಾಯ್ತಾ? ಅಲ್ಲ, ಗುರುವಾರ ಶುಕ್ರವಾರ ಊರಲ್ಲಿರೋದಿಲ್ಲ, ಶನಿವಾರದಿಂದ ಅಲ್ಲಿ ಪಾ ಇದೆ. ರಾಮಸೇವಾ ಮಾಡಲಿಕ್ಕೆ ಕಾರ್ಯಕ್ರಮ ಎಂದು ಶನಿವಾರ ಭಾನುವಾರ ಸೋಮವಾರ. ಸೊ ಮುಂದಿನ ಮಂಗಳವಾರನೇ ಇಲ್ಲಿ ಪಾಠ. ಮುಂದಿನ ಮಂಗಳವಾರ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ.